ಒರಿಸ್ಸಾದ ಜನಪದ ಕಥೆ ಇದು. ಈ ಕಥೆಯ ಹೆಸರು ಸನ್ಯಾಸಿಯ ಉಡುಗೊರೆ. ಒಂದೂರಿನಲ್ಲಿ ಸುದರ್ಶನ ಎಂಬಾತ ತನ್ನ ಸಂಸಾರದೊಂದಿಗೆ ವಾಸಿಸ್ತಾ ಇದ್ದ. ಬಡವನಾಗಿದ್ದ ಆತ ಅವರಿವರ ಮನೆಗಳಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರೂ ಹೆಚ್ಚಿನ ಸಂಪತ್ತು ಗಳಿಸೋದಕ್ಕೆ ಆಗ್ತಾ ಇರಲಿಲ್ಲ. ಅವನಿಗೆ ಗಳಿಸಿದ್ದೆಲ್ಲ ಕುಟುಂಬ ನಿರ್ವಹಣೆ ಮಾಡೋದಕ್ಕೆ ಬೇಕಾದರೆ ಇನ್ನು ಕೂಡಿಡೋದೆಲ್ಲಿ ಬಂತು? ಒಂದು ಸಾರಿ ಒಬ್ಬ ಶ್ರೀಮಂತನ ಮನೆಯಲ್ಲಿ ಮದುವೆ ಸಮಾರಂಭ ಇತ್ತು. ಅಲ್ಲಿ ಬಹಳ ಶ್ರದ್ಧೆಯಿಂದ ಕೆಲಸ ಮಾಡಿದ ಆತನಿಗೆ ಅಕ್ಕಿ, ಬೇಳೆ, ಕಾಳು, ವಸ್ತ್ರಗಳನ್ನೆಲ್ಲ ಉಡುಗೊರೆಯಾಗಿ ಕೊಟ್ಟಿದ್ರು. ಸಂತೋಷದಿಂದ ಮನೆಗೆ ಬಂದಂಥ ಆತ ರುಚಿಕಟ್ಟಾಗಿ ಅಡುಗೆ ಮಾಡು ಅಂತ ತನ್ನ ಮಡದಿಗೆ ಹೇಳ್ದ. ಮನೆ ಮಂದಿ ಜೊತೆ ಕುಳಿತು ಹೊಟ್ಟೆ ತುಂಬ ಊಟ ಮಾಡಿ ಎಷ್ಟೋ ದಿನಗಳಾಗಿತ್ತು. ಅಡುಗೆ ಎಲ್ಲ ಸಿದ್ಧ ಆಯಿತು. ಇನ್ನೇನು ತುತ್ತು ಬಾಯಿಗಿಡಬೇಕು ಅನ್ನುವಷ್ಟರಲ್ಲಿ ಅವರ ಮನೆಯ ಬಾಗಿಲಲ್ಲಿ ಸನ್ಯಾಸಿಯೊಬ್ಬ ಕಾಣಿಸ್ಕೊಂಡ. ಹಸಿದಿರುವ ತನಗೆ ಏನಾದರೂ ಭಿಕ್ಷೆ ನೀಡಿ ಅಂತ ಆತ ಸುದರ್ಶನನಲ್ಲಿ ಕೇಳ್ದ. ಹೊಟ್ಟೆ ಖಾಲಿ ಇದ್ರೆ ಹೇಗಾಗುತ್ತೆ ಅನ್ನೋದು ಸುದರ್ಶನನಿಗೆ ಚೆನ್ನಾಗಿ ಗೊತ್ತಿದ್ರಿಂದ ತನ್ನ ಊಟದ ತಟ್ಟೆಯಲ್ಲಿದ್ದ ಆಹಾರವನ್ನೇ ಆತ ಸನ್ಯಾಸಿಗೆ ಕೊಟ್ಟುಬಿಟ್ಟ. ಆತನ ಈ ಕೆಲಸದಿಂದ ತುಂಬ ಸಂತುಷ್ಟನಾದಂತಹ ಸನ್ಯಾಸಿ ತನ್ನ ಜೊತೆಗೆ ಬಂದರೆ ಒಳ್ಳೆಯ ಪ್ರತಿಫಲವನ್ನು ಕೊಡ್ತೇನೆ ಅಂತ ಹೇಳ್ದ. ಮಾತ್ರವಲ್ಲ, ಜೊತೆಗೆ ಬಂದ ಸುದರ್ಶನನನ್ನು ಒಂದು ದೊಡ್ಡ ಕಾಡೊಳಗೆ ಕರೆದುಕೊಂಡು ಹೋದ. ಸೂರ್ಯನ ಕಿರಣಗಳು ಭೂಮಿಗೆ ಬೀಳದಂತಹ ದೊಡ್ಡ ಮರಗಳು ಅಲ್ಲಿದ್ವು. ನಡೆಯೋದಕ್ಕೆ ಸರಿಯಾದ ದಾರಿಯೂ ಇರಲಿಲ್ಲ. ಇಂಥ ಕಾರಣದಲ್ಲಿ ಖಾಲಿ ಹೊಟ್ಟೆಯಲ್ಲಿ ನಡೆದು ಸುಸ್ತಾದಂತಹ ಸುದರ್ಶನ ಸ್ಮೃತಿ ತಪ್ಪಿ ಬಿದ್ದೇ ಬಿಟ್ಟ. ಮತ್ತೆ ಎಚ್ಚರ ಬಂದಾಗ ನೋಡಿದ್ರೆ ಆ ಸನ್ಯಾಸಿ ಅಲ್ಲಿ ಎಲ್ಲೂ ಕಾಣಲಿಲ್ಲ. ಸುತ್ತಲೂ ಘೋರ ಅರಣ್ಯ, ಮನೆಗೆ ಹಿಂದಿರುಗುವ ದಾರಿಯೂ ತಿಳಿದಿಲ್ಲ. ಛೆ, ಎಂಥ ಮನುಷ್ಯ ಆಯ್ತ, ಹೊಟ್ಟೆ ತುಂಬ ಅನ್ನ ಹಾಕದವರಿಗೆ ಹೀಗ ಮಾಡೋದು ಅಂತ ಸುದರ್ಶನ ದುಃಖಿಸ್ತಾ ಇದ್ದಾಗ ಆ ಸನ್ಯಾಸಿ ಮತ್ತೆ ಪ್ರತ್ಯಕ್ಷ ಆದ. ಆತನ ಕೈಯಲ್ಲಿ ಒಂದು ಪಾತ್ರೆ ಇತ್ತು. ವತ್ಸ, ಇದೊಂದು ಮಾಯಾ ಪಾತ್ರೆ. ನಿನಗೆ ಬೇಕಾದ ಆಹಾರವನ್ನೆಲ್ಲ ಈ ಪಾತ್ರೆ ಒದಗಿಸುತ್ತದೆ. ಇದನ್ನು ಇಟ್ಕೊಂಡು ಸುಖವಾಗಿರು ಅಂತ ಹೇಳಿ ಆ ಪಾತ್ರೆಯನ್ನು ಕೈಯಲ್ಲಿ ಕೊಟ್ಟು ಆಶೀರ್ವಾದ ಮಾಡಿ ಸನ್ಯಾಸಿ ಹೊರಟು ಹೋದ. ಈ ಪಾತ್ರೆಯ ಶಕ್ತಿಯನ್ನು ಪರೀಕ್ಷೆ ಮಾಡಬೇಕು ಅಂತ ಸುದರ್ಶನನಿಗೆ ಮನಸ್ಸಾಯಿತು. ಹೊಟ್ಟೆ ತುಂಬುವಷ್ಟು ಹೋಳಿಗೆ ಬೇಕು ಅಂತ ಕೇಳ್ದ. ಆ ಪಾತ್ರೆ ರುಚಿಯಾದ ಹೋಳಿಗೆಗಳಿಂದ ತುಂಬಿ ಹೋಯಿತು. ಖುಷಿಯಿಂದ ಕುಣಿದಾಡಿಬಿಟ್ಟ ಸುದರ್ಶನ. ಇನ್ನು ತನ್ನ ಮನೆಯಲ್ಲಿ ಯಾರಿಗೂ ಉಪವಾಸ ಮಲಗುವ ಅವಸ್ಥೆನೇ ಇಲ್ಲ ಅಂತ ಸಮಾಧಾನ ಆಯಿತು. ಮರಳಿ ಮನೆಯತ್ತ ನಡೆಯತೊಡಗಿದ. ದಾರಿಯಲ್ಲಿ ಆಯಾಸವಾದ್ದರಿಂದ ಒಂದು ಮರದಡಿಗೆ ಕುಳಿತ. ಬಾಯಾರಿಕೆನೂ ಆಗಿತ್ತು. ನೀರು ಕೊಡು ಅಂತ ಪಾತ್ರೆಯನ್ನು ಕೇಳಿದ. ಕ್ಷಣ ಮಾತ್ರದಲ್ಲಿ ಆ ಪಾತ್ರೆಯಲ್ಲಿ ನೀರು ತುಂಬಿತು. ತಣಿಯುವಷ್ಟು ನೀರು ಕುಡಿದಂತಹ ಆತ ಅಲ್ಲೇ ನಿದ್ದೆ ಹೋದ. ಖಿಲಾಡಿ ಹುಡುಗರ ಗುಂಪೊಂದು ಇದನ್ನೆಲ್ಲ ನೋಡ್ತಾ ಇತ್ತು. ಏನೂ ಇಲ್ಲದ ಪಾತ್ರೆಯಿಂದ ಆತ ನೀರು ಕುಡಿದಿದ್ದು ಕಂಡು ಕುತೂಹಲಗೊಂಡಂತಹ ಅವರು ಆ ಪಾತ್ರೆಯನ್ನು ಎತ್ತಿಕೊಂಡ್ರು. ತಮ್ಮ ಹಸಿವು ತ್ರಿಷೆಗೆ ಬೇಕೆನಿಸಿದ್ದೆಲ್ಲ ಕೊಡುವಂತಹ ಮಾಯಾ ಪಾತ್ರೆ ಇದು ಅನ್ನೋದನ್ನು ಅರಿತಂಥ ಹುಡುಗರು ಅಂಥದ್ದೇ ಬೇರೆ ಪಾತ್ರೆಯನ್ನು ತಂದಿಟ್ಟು ಅಲ್ಲಿಂದ ಹೊರಟು ಹೋದರು. ನಿದ್ದೆ ಮಾಡಿ ಎದ್ದಂತಹ ಸುದರ್ಶನ ಲವಲವಿಕೆಯಿಂದ ಮನೆಗೆ ಹೋದ. ಮಡದಿಯನ್ನು ಕರೆದು ನಡೆದದ್ದನ್ನೆಲ್ಲ ವಿಸ್ತಾರವಾಗಿ ಹೇಳಿ ನಿನಗೇನು ಬೇಕು ತಿನ್ನೋದಕ್ಕೆ ಅಂತ ಕೇಳ್ದ. ಆಕೆ ತನಗೆ ಪಾಯಸ ಬೇಕು ಅಂತ ಕೇಳಿದ್ಲು. ಓಹ್, ಪಾತ್ರೆಲೇನೂ ಬರಲಿಲ್ಲ. ಲಾಡು ಕೂಡ ತನಗಿಷ್ಟ ಅಂತನೂ ಹೇಳಿದ್ಲು. ಅದೂ ಬರಲಿಲ್ಲ. ಮಾತ್ರವಲ್ಲ, ಯಾರು ಏನೇ ಕೇಳಿದ್ರು ಆ ಪಾತ್ರೆಯಲ್ಲಿ ಏನೂ ಬರಲಿಲ್ಲ. ಸುದರ್ಶನನಿಗೆ ಬಹಳ ದುಃಖ ಆಯಿತು. ಅರೆ, ಹೋಳಿಗೆಯನ್ನು ಕೇಳಿ ತಾನೇ ಪರೀಕ್ಷೆ ಮಾಡಿದ್ದನಲ್ಲ, ಇದೇನಾಗೋಯ್ತು ಅಂತ ಚಿಂತಿಸ್ದ. ಈ ವಿಷಯವನ್ನು ತಿಳಿಸ್ಬೇಕು ಅಂತ ಸನ್ಯಾಸಿಯನ್ನು ಹುಡುಕ್ತಾ ಮತ್ತೆ ಕಾಡಿನತ್ತ ತೆರಳಿದ. ಕಾಡಿನಲ್ಲಿ ಅಲೆದೂ ಅಲೆದು ಸನ್ಯಾಸಿಯ ತಾಣವನ್ನು ಹೇಗೋ ಪತ್ತೆ ಮಾಡಿದ ಸುದರ್ಶನ. ನಡೆದ ವಿಷಯವನ್ನು ಕೇಳಿದಂತಹ ಸನ್ಯಾಸಿ ಸುದರ್ಶನನ ಬೇಜವಾಬ್ದಾರಿತನದಿಂದ ಬೇಸರಗೊಂಡರೂ ಅವನಿಗೆ ಪೆಟ್ಟಿಗೆಯೊಂದನ್ನು ನೀಡಿದ. ನೋಡೋದಕ್ಕೆ ಅಷ್ಟೇನೂ ದೊಡ್ಡದಲ್ಲದ ಅದು ಒಂದು ಮಾಯಾ ಪೆಟ್ಟಿಗೆ. ಬೇಕಾದ ವಸ್ತ್ರಗಳನ್ನೆಲ್ಲ ಕೊಡುತ್ತೆ ಅಂತ ಸನ್ಯಾಸಿ ತಿಳಿಸಿದ. ಈ ಬಾರಿ ಆ ಪೆಟ್ಟಿಗೆಯನ್ನು ಜೋಪಾನ ಮಾಡಬೇಕು ಅಂತ ಸುದರ್ಶನ ನಿರ್ಧರಿಸಿದ್ದ. ಇಷ್ಟಕ್ಕೂ ಹಿಂದೆ ಸನ್ಯಾಸಿ ನೀಡಿದಂಥ ವಸ್ತು ಎಲ್ಲಿ ಅದಲು ಬದಲಾಯಿತು ಅನ್ನೋದೇ ಅವನಿಗೆ ಅಂದಾಜಾಗಲಿಲ್ಲ. ಈ ಪೆಟ್ಟಿಗೆಯನ್ನು ಹಿಡಿದು ಮನೆಯ ಕಡೆಗೆ ನಡೆಯತೊಡಗಿದ. ಹಿಂದಿನ ಬಾರಿಯ ಅದೇ ಜಾಗಕ್ಕೆ ಬರುವಷ್ಟರಲ್ಲಿ ಅವನಿಗೆ ಆಯಾಸವಾಗಿತ್ತು. ಮರದಡಿ ಕುಳಿತ. ಸಂಜೆಯ ತಣ್ಣನೆಯ ಗಾಳಿಗೆ ಚಳಿಯಾಗೋದಕ್ಕೆ ಶುರುವಾಯಿತು. ಬೆಚ್ಚನೆಯ ವಸ್ತ್ರ ಬೇಕು ಅಂತ ಪೆಟ್ಟಿಗೆಯನ್ನು ಕೇಳಿದ. ನಯವಾದ ಉಣ್ಣೆಯ ಶಾಲೊಂದು ಆ ಪೆಟ್ಟಿಗೆಯನ್ನು ತುಂಬಿತು. ಅದನ್ನು ಹೊದಿತಾ ಇದ್ದ ಹಾಗೆ ಶರೀರ ಬೆಚ್ಚಗಾಗಿ ಮೆಲ್ಲಿಗೆ ತೂಕಡಿಸೋ ಹಾಗಾಯಿತು. ಇದೆಲ್ಲವನ್ನೂ ಅದೇ ಆ ಪೋಖ್ರಿ ಹುಡುಗರ ಗುಂಪು ನೋಡ್ತಾ ಇತ್ತು. ಅರೆ, ಖಾಲಿ ಪೆಟ್ಟಿಗೆಯಿಂದ ವಸ್ತ್ರ ತೆಗೆದು ಹೊದ್ಕೊಂಡಿದ್ದು ಹೇಗೆ ಅನ್ನೋ ಕುತೂಹಲದಿಂದ ಆ ಪೆಟ್ಟಿಗೆಯನ್ನು ತೆಗೆದುಕೊಂಡ್ರು. ತಾವು ಕೇಳಿದ ವಸ್ತ್ರಗಳನ್ನೆಲ್ಲ ಕೊಡುವಂತಹ ಪೆಟ್ಟಿಗೆ ಇದು ಅನ್ನೋದನ್ನು ಪ್ರಯೋಗ ಮಾಡಿ ತಿಳಿದುಕೊಂಡ್ರು. ಅಂಥದ್ದೇ ಮತ್ತೊಂದು ಪೆಟ್ಟಿಗೆಯನ್ನು ತಂದಲ್ಲಿಟ್ಟು ಈ ಪೆಟ್ಟಿಗೆಯನ್ನು ತೆಗೆದುಕೊಂಡು ಅಲ್ಲಿಂದ ಪರಾರಿಯಾದರು. ಇದ್ಯಾವುದನ್ನೂ ಅರಿಯದಂತಹ ಸುದರ್ಶನ ಹುಡುಗರು ತಂದಿಟ್ಟ ಪೆಟ್ಟಿಗೆಯೊಂದಿಗೆ ಮನೆಗೆ ತೆರಳಿದ. ಸುದರ್ಶನನ ಕಥೆ ಕೇಳಿದ ಮನೆ ಮಂದಿಯೆಲ್ಲ ಪೆಟ್ಟಿಗೆ ಸುತ್ತ ಕುಳಿತರು. ಅವರಿಗೀಗ ಬಣ್ಣ ಬಣ್ಣದ ಹೊಸ ಹೊಸ ವಸ್ತ್ರಗಳನ್ನು ತೊಡುವಂತಹ ಬಯಕೆಯಾಗಿತ್ತು. ಸದಾ ಹಳೆ ಬಟ್ಟೆಗಳನ್ನೇ ತೊಡ್ತಾ ಇದ್ದಂತಹ ಅವರಿಗೆ ಇವತ್ತು ಹೊಸ ಬಟ್ಟೆ ಹಬ್ಬ. ನಂಗೊಂದು ಕೆಂಪು ಜರ್ದಾರಿ ಸೀರೆ ಬೇಕು ಅಂದಳು ಸುದರ್ಶನನ ಹೆಂಡತಿ. ಪೆಟ್ಟಿಗೆ ಸುಮ್ಮನೆ ಇತ್ತು. ನಿನ್ ಸೀರೆ ಪೆಟ್ಟಿಗೆಯೊಳಗೆ ಹಿಡಿಸಲಮ್ಮ, ನಾನು ಕೇಳ್ತೀನಿ ಅಂದ ಮಗಳು. ನನಗೊಂದು ಹಸೂರು ರೇಷ್ಮೆ ಲಂಗ ಬೇಕು ಅಂತ ಕೇಳಿದ್ಲು. ಪೆಟ್ಟಿಗೆಯಲ್ಲಿ ಏನೂ ಬರಲಿಲ್ಲ. ನಿರಾಸೆ ಆದಂತಹ ಮನೆ ಮಂದಿ ಮತ್ತೆ ಸುದರ್ಶನನ ಬೈದರು. ಈಗಂತೂ ಅವನಿಗೆ ಅಳುವೇ ಬಂತು. ಛೇ, ಇದೇನಾಗ್ತಾ ಇದೆ, ಯಾಕಾಗಿ ಹೀಗಾಗ್ತಾ ಇದೆ ಅಂತ ಅನ್ಕೊಂಡ ಆತ ಮತ್ತೆ ಸನ್ಯಾಸಿಯನ್ನು ಅರಸುತ್ತಾ ಹೋದ. ನಡೆದಿದ್ದನ್ನೆಲ್ಲವನ್ನು ಆಲಿಸಿದಂತಹ ಸನ್ಯಾಸಿ ಈತನ ವಸ್ತುಗಳನ್ನು ಯಾರೋ ಕದ್ದೊಯ್ತಾ ಇದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಂಡ. ಈ ಬಾರಿ ನುಣ್ಣಗಿನ ಬೆತ್ತವೊಂದನ್ನು ಆತನ ಕೈಗಿತ್ತು. ವತ್ಸ, ಇದು ಮಾಂತ್ರಿಕ ಬೆತ್ತ. ನೀನು ಹೇಳಿದವರಿಗೆ ಹೇಳಿದಷ್ಟೂ ಹೊತ್ತು ಬಾರಿಸ್ತಾ ಇರ್ತದೆ. ಮಾತ್ರವಲ್ಲ, ನಿನ್ನ ಹೊರತಾಗಿ ಬೇರೆ ಯಾರೇ ಮುಟ್ಟಿದ್ರು ಅವರಿಗೆ ಏಟು ಖಚಿತ ಅಂತ ನುಡಿದ. ಈ ಬೆತ್ತ ನೀನು ಮಾಡೋದು ಅಂತ ತಿಳಿದಂತಹ ಸುದರ್ಶನ ಕೊಟ್ಟಿದ್ದನ್ನು ಬೇಡ ಅಂತ ಹೇಳದೆ ತೆಗೆದುಕೊಂಡು ಹೊರಟ. ದಾರಿ ಮಧ್ಯದಲ್ಲಿ ದಣಿವಾಗಿ ಮರದಡಿಯಲ್ಲಿ ಕುಳಿತ. ಆಯಾಸದಿಂದ ಅಲ್ಲೇ ನಿದ್ದೆ ಹೋದ. ಆ ಹುಡುಗರು ಮತ್ತೆ ಪ್ರತ್ಯಕ್ಷವಾದರು. ಅವನ ಪಕ್ಕದಲ್ಲಿದ್ದ ಬೆತ್ತವನ್ನು ಕಂಡು ಕುತೂಹಲದಿಂದ ಕೈಗೆತ್ತಿಕೊಂಡರು. ಅಷ್ಟೇ, ಬೆತ್ತದಿಂದ ಬಿತ್ತು ನೋಡಿ ಬಿಸಿ ಬಿಸಿ ಕಜ್ಜಾಯ. ನೋವು ತಡೆಯಲಾರದೆ ಎಲ್ಲರೂ ಕೂಗಾಡೋದಕ್ಕೆ ಶುರು ಮಾಡಿದ್ರು. ಇವರ ಗದ್ದಲಕ್ಕೆ ಸುದರ್ಶನನಿಗೆ ಎಚ್ಚರವಾಯಿತು. ಎಲ್ಲರೂ ಬಂದು ಅವನಲ್ಲಿ ಬೇಡಿಕೊಳ್ಳತೊಡಗಿದರು. ಇದೊಂದು ಸಾರಿ ಬೆತ್ತದ ಕೈಯಿಂದ ಕಾಪಾಡಿ, ಇನ್ನು ಇನ್ನು ನಿಮ್ಮ ತಂಟೆಗೆ ಬರೋದಿಲ್ಲ. ನಿಮ್ಮ ಪಾತ್ರೆ, ನಿಮ್ಮ ಪೆಟ್ಟಿಗೆ ಎಲ್ಲ ತಂದು ಕೊಡ್ತೀವಿ, ಒಂದು ಸಾರಿ ಕಾಪಾಡಿ ಅಂತ ಗೋಳಾಡತೊಡಗಿದರು. ಅವರ ಮೈಯೆಲ್ಲ ಬಾಸೊಂಡೆ ಬಂದಿತ್ತು. ಹೊಡೆಯೋದನ್ನು ನಿಲ್ಲಿಸು ಅಂತ ಬೆತ್ತಕ್ಕೆ ಹೇಳಿದ ಸುದರ್ಶನ. ಹುಡುಗರ ಸುಪರ್ದಿಯಲ್ಲಿದ್ದ ಪಾತ್ರೆ ಮತ್ತು ಪೆಟ್ಟಿಗೆಗಳು ಈಗ ಸುದರ್ಶನನಿಗೆ ಮರಳಿ ಸಿಕ್ಕವು. ಸನ್ಯಾಸಿ ನೀಡಿದ ಈ ಎಲ್ಲ ಉಡುಗೊರೆಗಳೊಂದಿಗೆ ಆತ ಮನೆಗೆ ತೆರಳಿದ. ಆನಂತರ ಎಲ್ಲರೂ ಸುಭಿಕ್ಷವಾಗಿ ನೆಮ್ಮದಿಯಿಂದ ಬದುಕಿದ್ರು. ಈ ಕಥೆಯನ್ನು ನಿಮಗಾಗಿ ಹೇಳಿದ ನಾನು ಅಲಕ, ವಿಸ್ತಾರ ನ್ಯೂಸ್ .com.